ಇನ್ನು ಮುಂದೆ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ನೆನಪಿನಂಗಳ. ಇದು ಕನ್ನಡ ಸಾಹಿತ್ಯಾಭಿಮಾನಿಗಳ ಹೆಮ್ಮೆಯ ಆನ್ಲೈನ್ ರೇಡಿಯೋ, ರೇಡಿಯೋ ಗಿರ್ಮಿಟ್. ಆತ್ಮೀಯ ರೇಡಿಯೋ ಗಿರ್ಮಿಟ್ ಶ್ರೋತೃಗಳಿಗೆಲ್ಲ ನೆನಪಿನಂಗಳ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಿಮ್ಮ ಉಮಾ ಭಾತ್ಕಂಡೆಯಿಂದ ನೆನಪಿನಂಗಳ. ಇದೊಂದು ವ್ಯಕ್ತಿ ಪರಿಚಯ ಕಾರ್ಯಕ್ರಮ, ತಮಗೆಲ್ಲ ಗೊತ್ತು. ನಮ್ಮ ನಾಡಿಗಾಗಿ, ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಈ ಭೂಮಿ ತಾಯಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರನ್ನು ಸ್ಮರಿಸುವಂತಹ ಕಾರ್ಯಕ್ರಮ ನೆನಪಿನಂಗಳ. ಸ್ವಾತಂತ್ರ್ಯ ಹೋರಾಟಗಾರರೇ ಇರಬಹುದು, ವಿಜ್ಞಾನಿಗಳೇ ಇರಬಹುದು, ಕೃಷಿ ಕಾರ್ಮಿಕರಿರಬಹುದು, ಅಥವಾ ಈ ಸಮಾಜಕ್ಕಾಗಿ ಅವಿರತವಾಗಿ ದುಡಿತಾ ಇರತಕ್ಕಂತಹ ಯಾವುದೇ ವ್ಯಕ್ತಿಯಾಗಿರಬಹುದು, ಅವರು ನೆನಪಿಸಲಿಕ್ಕೆ ಅರ್ಹರು. ಅಂತಹವರ ಆದರ್ಶ ನಮಗೆ ಯಾವಾಗಲೂ ಮಾರ್ಗದರ್ಶನ. ಹೀಗಾಗಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಅಂತಹ ವ್ಯಕ್ತಿಗಳನ್ನು ಸ್ಮರಿಸುವುದಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೇಳುಗರೆ, ಇಂದಿನ ನೆನಪಿನಂಗಳ ಕಾರ್ಯಕ್ರಮದ ಆ ಚೇತನ ಯು ಆರ್ ರಾವ್. ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆ ಮಾಡಿದಂತಹ ಯು ಆರ್ ರಾವ್ ಇವರನ್ನು ಇಂದು ನಾವು ಸ್ಮರಿಸೋಣ. ಕೇಳುಗರೆ, ಗುಜರಾತಿನ ರಾಜಧಾನಿ ಅಹಮದಾಬಾದ್, ಇಲ್ಲಿ ಒಂದು ಸಂಶೋಧನಾ ಪ್ರಯೋಗಾಲಯ ಇರೋದು ನಮಗೆಲ್ಲ ಗೊತ್ತು. ಭಾರತದ ಬಾಹ್ಯಾಕಾಶ ಸಂಶೋಧನಾ ಕಾರ್ಯಕ್ರಮಗಳು ಆರಂಭವಾದದ್ದು ಮೊಟ್ಟ ಮೊದಲಿಗೆ ಈ ಪ್ರಯೋಗಾಲಯದಲ್ಲಿ. ಆದ್ದರಿಂದ ಈ ಪ್ರಯೋಗಾಲಯವನ್ನು ಭಾರತದ ಬಾಹ್ಯಾಕಾಶ ಸಂಶೋಧನೆಯ ತೊಟ್ಟಿಲು ಅಂತ ಕರೀತಾರೆ. 1966 ಪ್ರಾಧ್ಯಾಪಕರಾಗಿ ಈ ಪ್ರಯೋಗಾಲಯವನ್ನು ಸೇರಿಕೊಂಡ ಪ್ರೊಫೆಸರ್ ಯು ಆರ್ ರಾವ್ ಅವರು ಭಾರತದ ಬಾಹ್ಯಾಕಾಶ ವಿಜ್ಞಾನದ ಪ್ರಗತಿಗೆ ನೀಡಿದ ಕೊಡುಗೆ ಅನನ್ಯವಾದದ್ದು. ಕೇಳುಗರೆ, ಪ್ರೊಫೆಸರ್ ಯು ಆರ್ ರಾವ್ ಅವರ ಪೂರ್ತಿ ಹೆಸರು ಉಡುಪಿ ರಾಮಚಂದ್ರ ರಾವ್ ಅಂತ. ಅವರು ಉಡುಪಿಯ ಸಮೀಪದ ಅದಮಾರು ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ 1932 March 10 ಜನಿಸಿದರು. 1952 ಮದ್ರಾಸ್ ವಿಶ್ವವಿದ್ಯಾಲಯದ BSc ಪದವಿಯನ್ನು, ಆನಂತರ ಬನಾರಸ್ನ ಹಿಂದೂ ವಿಶ್ವವಿದ್ಯಾಲಯದಿಂದ MSc ಪದವಿಯನ್ನು ಪಡ್ಕೊಂಡ್ರು. ಹಾಗೆ 1960 ಗುಜರಾತ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಗಳಿಸ್ಕೊಂಡ್ರು. ಅವರು ವಿಕ್ರಮ್ ಸಾರಾಭಾಯಿ ಅವರ ಮಾರ್ಗದರ್ಶನದಲ್ಲಿ ವಿಶ್ವ ಕಿರಣಗಳಿಗೆ ಸಂಬಂಧಿಸಿದ ಡಾಕ್ಟರೇಟ್ ಫೆಲೋಶಿಪ್ ಪಡೆದು ಅಮೆರಿಕೆಯ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಗೆ ಹೋದರು. ಅಲ್ಲೂ ಸಹ ಅವರು ವಿಶ್ವ ಕಿರಣಗಳಿಗೆ ಸಂಬಂಧಿಸಿದ ಸಂಶೋಧನೆಯನ್ನೇ ಮುಂದುವರಿಸಿದರು. ಮಾರಿನರ್ ಎಂಬ ಗಗನ ನೌಕೆಯಲ್ಲಿ ಉಪಕರಣಗಳನ್ನಿರಿಸಿ ಅವುಗಳ ಸಹಾಯದಿಂದ ಸೌರಮಾರುತ ಮತ್ತು ಭೂಕಾಂತ ತತ್ವದ ಆಧಾರದ ಮೇಲೆ ಅದರ ಪರಿಣಾಮವನ್ನು ಕುರಿತು ಅಧ್ಯಯನ ಮಾಡಿದರು. ಪಯೋನೀರ್ ಮತ್ತು ಎಕ್ಸ್ಪ್ಲೋರರ್ ಗಗನ ನೌಕೆಗಳಿಂದ ಸೌರ ವಿಶ್ವ ಕಿರಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಡೆದುಕೊಳ್ಳುವಲ್ಲಿ ಯು ಆರ್ ರಾವ್ ಯಶಸ್ವಿಯಾದರು. ಇದಾದ ನಂತರ 1963 1966 3 ಕಾಲ ಅಮೆರಿಕೆಯ ಟೆಕ್ಸಾಸ್ ಪ್ರಾಂತ್ಯದ ಡಲ್ಲಾಸಿಸ್ನಲ್ಲಿದ್ದ ಉನ್ನತ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. 1966 ಭಾರತಕ್ಕೆ ಮರಳಿ ಅಹಮದಾಬಾದಿನ ಭೌತ ಸಂಶೋಧನಾ ಪ್ರಯೋಗಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿಕೊಂಡರು. ಅಲ್ಲಿಂದ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಕೇಳುಗರೆ, ದೇಶದ ಅಭಿವೃದ್ಧಿ ತೀವ್ರಗತಿಯಲ್ಲಿ ನಡೆಯಬೇಕಾದರೆ ಬಾಹ್ಯಾಕಾಶ ತಂತ್ರಜ್ಞಾನದ ಬಳಕೆ ಅಗತ್ಯ ಎನ್ನುವಂಥದ್ದನ್ನು ಪ್ರೊಫೆಸರ್ ರಾವ್ ಅವರಿಗೆ ಮನದಟ್ಟಾಗಿತ್ತು. ಅದರ ಫಲವಾಗಿಯೇ ಏನೋ ಎಂಬಂತೆ 1972 ಅವರನ್ನು ಭಾರತೀಯ ವೈಜ್ಞಾನಿಕ ಉಪಗ್ರಹ ಯೋಜನೆಗೆ ನಿರ್ದೇಶಕರನ್ನಾಗಿ ನೇಮಕನು ಮಾಡಿದರು. ಅವರ ನಿರ್ದೇಶನದಲ್ಲಿ ಭಾರತದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ ನಿರ್ಮಾಣಗೊಳ್ತು. ಕೇವಲ 3 ಭಾಸ್ಕರ, ಆ್ಯಪಲ್, ರೋಹಿಣಿ, ಇನ್ಸಾಟ್ 1 ಮತ್ತು ಇನ್ಸಾಟ್ 2 ಸರಣಿಯ ಉಪಗ್ರಹಗಳು ಸೇರಿದ ಹಾಗೆ ಒಟ್ಟು 18 ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿ ಉಡಾಯಿಸಲಾಯಿತು. ಈ ಎಲ್ಲದರಲ್ಲಿ IRS-1A ಮತ್ತು 1B ದೂರ ಸಂವೇದಿ ಉಪಗ್ರಹಗಳು ಇದ್ವು. ಇವೆಲ್ಲ ಉಪಗ್ರಹಗಳು ಸಂಪರ್ಕ, ಹವಾಮಾನ ಮುನ್ಸೂಚನೆ ಮುಂತಾದ ಅಗತ್ಯಗಳನ್ನು ಪೂರೈಸ್ತಾ ಇತ್ತು. 1975 ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೆಂಗಳೂರಿನ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿ ರಾವ್ ಅವರಿಗೆ ಬಡ್ತಿ ದೊರೆತು 10 ಕಾಲ ಆ ಹುದ್ದೆಯಲ್ಲಿ ರಾವ್ ಅವರು ಅವಿರತವಾಗಿ ದುಡಿದ್ರು. 1985 ಅವರು ಭಾರತೀಯ ಬಾಹ್ಯಾಕಾಶ ಆಯೋಗದ ಚೇರ್ಮನ್ ಆಗಿ ಮತ್ತು ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಿಸಿದ ಹಾಗೆ ಇವೆರಡೂ ಅತ್ಯುನ್ನತ ಹುದ್ದೆಗಳು. ಪ್ರೊಫೆಸರ್ ರಾವ್ ಅವರು ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಂಡ ಕೂಡಲೇ ರಾಕೆಟ್ ತಂತ್ರಜ್ಞಾನದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟರು. ಅಲ್ಲಿಯವರೆಗೆ ಭಾರತೀಯ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲು ಬೇರೆ ದೇಶಗಳ ಉಡಾವಣಾ ವಾಹನಗಳನ್ನು ನೆಚ್ಚಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ SLV ಸರಣಿಯನ್ನು ಆರಂಭಿಸಿದರು. SLV ಎಂಬುದು ಸ್ಯಾಟಲೈಟ್ ಲಂಚ್ ವೆಹಿಕಲ್ ಎಂಬ ಪದಸಮುಚ್ಛದ ವೃಸ್ವ ರೂಪ. ಅದರರ್ಥ ಉಪಗ್ರಹ ಉಡಾವಣಾ ವಾಹನ ಅಂತ. 1992 ASLV ರಾಕೆಟ್ ಯಶಸ್ವಿಯಾಗಿ ಗಗನಕ್ಕೆ ಏರಿತು. 1995 PSLV ಎಂಬ ರಾಕೆಟ್ 850 kg ತೂಕದ ಉಪಗ್ರಹವನ್ನು ಧ್ರುವೀಯ ಕಕ್ಷೆಗೆ ಸೇರಿಸ್ತು. ಕೇಳುಗರೆ, ಉಪಗ್ರಹವು ಭೂಮಿಯಿಂದ 36,000 km ಎತ್ತರದ ಕಕ್ಷೆಯಲ್ಲಿ ಸುತ್ತುತ್ತಿದ್ರೆ ಅದು ಭೂಮಿಯು ತನ್ನ ಮೈಸುತ್ತ ಒಂದು ಸುತ್ತು ಪೂರ್ಣಗೊಳಿಸಲು ತೆಗೆದುಕೊಳ್ಳುವಷ್ಟೇ ಕಾಲವನ್ನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ತೆಗೆದುಕೊಳ್ಳುತ್ತೆ. ಇಂತಹ ಉಪಗ್ರಹವು ಸದಾ ಕಾಲ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿದ್ದಂತೆ ಭೂವಾಸಿಗಳಿಗೆ ಭಾಸವಾಗುತ್ತೆ. ಇಂತಹ ಕಕ್ಷೆಗೆ ಭೂಸ್ಥಿರ ಕಕ್ಷೆ ಅಂತ ಹೆಸರು. ಒಂದು ದೇಶ ಭೂಸ್ಥಿರ ಕಕ್ಷೆಗೆ ಉಪಗ್ರಹವನ್ನು ಸೇರಿಸಿದರೆ ಅದು ಯಾವಾಗಲೂ ಆ ದೇಶದ ಮೇಲೆಯೇ ಇರುತ್ತೆ. ಇಂತಹ ಉಪಗ್ರಹವು ಸಂಪರ್ಕ ಸಾಧನೆಗೆ ಅತ್ಯಂತ ಪ್ರಯೋಜನಕಾರಿ. ಆದರೆ ಅಷ್ಟು ಎತ್ತರದ ಕಕ್ಷೆಗೆ ಉಪಗ್ರಹವನ್ನು ಸೇರಿಸಲಿಕ್ಕೆ ಅತ್ಯಂತ ಪ್ರಬಲವಾದ ಉಡಾವಣಾ ವಾಹನ ಅಗತ್ಯವಾಗಿ ಬೇಕಾಗಿರುತ್ತೆ. ಪ್ರೊಫೆಸರ್ ರಾವ್ ಅವರು ಇಂತಹ ಉಡಾವಣಾ ವಾಹನದ ನಿರ್ಮಾಣಕ್ಕೆ 1991 ಚಾಲನೆ ಕೊಟ್ಟರು. ಹಾಗೆ ಆ ರಾಕೆಟಿಗೆ GSLV ಅಂತ ಹೆಸರು ಕೊಟ್ಟರು. GSLV ಎಂದರೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಲಂಚ್ ವೆಹಿಕಲ್, ಹಾಗೂ ಜಿಯೋಸ್ಟೇಷನರಿ ಎಂದರೆ ಭೂಸ್ಥಿರ ಅಂತ ಅರ್ಥ. ಇವತ್ತು ನಮ್ಮ ದೇಶ ರಾಕೆಟ್ಗಳ ವಿಷಯದಲ್ಲಿ ಸ್ವಾವಲಂಬಿಯಾಗಿದ್ದು ನಮ್ಮ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲು ಬೇರೆ ದೇಶಗಳ ರಾಕೆಟ್ಗಳನ್ನು ಅವಲಂಬಿಸಬೇಕಾದಂತಹ ಪ್ರಸಂಗವೇ ಇಲ್ಲ. ಕೇಳುಗರೆ, ಸುಮಾರು 25-30 ಕೆಳಗೆ ಭೂ ದೂರವಾಣಿ ಲ್ಯಾಂಡ್ಲೈನ್ಗಳೆಲ್ಲ ತಂತಿಯ ಮೂಲಕ ಸಂಪರ್ಕ ಪಡ್ಕೊಂಡಿದ್ವು. ಒಂದು ಊರಿನಲ್ಲಿದ್ದ ನೀವು ಬೇರೊಂದು ಊರಿನಲ್ಲಿದ್ದ ನಿಮ್ಮ ಸ್ನೇಹಿತರ ಜೊತೆಗೆ ಮಾತನಾಡಬೇಕಾದ್ರೆ ಟೆಲಿಫೋನ್ ಆಪರೇಟರ್ ನಿಮ್ಮಿಬ್ಬರ ನಡುವೆ ಸಂಪರ್ಕವೇರ್ಪಡಿಸಬೇಕಾಗ್ತಾ ಇತ್ತು. ಅದಕ್ಕಾಗಿ ನಿಮ್ಮ ಸರದಿ ಬರುವವರೆಗೆ ಗಂಟೆಗಟ್ಟಲೆ ಕಾಯಬೇಕಾಗ್ತಾ ಇತ್ತು. ಮೊಬೈಲ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರಪಂಚದ ಯಾವುದೇ ಮೂಲೆಗೆ ಸಂಪರ್ಕ ಸಾಧಿಸಬಲ್ಲ ಇಂದಿನ ಯುವಕರಿಗೆ ಅದರ ಬಗ್ಗೆ ನಂಬಿಕೆ ಬರಲಿಕ್ಕಿಲ್ಲ. ಆದರೆ ಅದು ಸತ್ಯ. 1980-1990 ಅವಧಿಯಲ್ಲಿ ಇಸ್ರೋ ಉಡಾಯಿಸಿದ ಇನ್ಸಾಟ್ ಸರಣಿಯ ಉಪಗ್ರಹಗಳು ನೇರವಾಗಿ ಯಾವುದೇ ಊರಿಗೆ ಡಯಲ್ ಮಾಡಿ ಸಂಪರ್ಕ ಸಾಧಿಸಬಲ್ಲ ಸೌಲಭ್ಯವನ್ನು ಒದಗಿಸಿತು. ಹೀಗೆ ಬಳಕೆಗೆ ಬಂದದ್ದು STD ಅಥವಾ ಸಬ್ಸ್ಕ್ರೈಬರ್ ಟ್ರಂಕ್ ಡಯಲಿಂಗ್ ವ್ಯವಸ್ಥೆ. ಅದರಿಂದ ನಮ್ಮ ದೇಶದ ಮೂಲೆ ಮೂಲೆಗೆ ದೂರವಾಣಿಯ ಮೂಲಕ ಸಂಪರ್ಕ ಸಾಧಿಸಲು ಇನ್ಸಾಟ್ ಉಪಗ್ರಹಗಳು ಲಿಂಕ್ ಒದಗಿಸಿದವು. ಈ ಸಾಧನೆಯ ಹಿಂದೆ ಪ್ರೊಫೆಸರ್ ರಾವ್ ಅವರ ಅವಿರತ ಶ್ರಮ ಇರೋದನ್ನು ನಾವಿಲ್ಲಿ ಸ್ಮರಿಸಬೇಕು. ಕೇಳುಗರೆ, ಇಸ್ರೋ ನಿರ್ಮಿಸಿ ಉಡಾಯಿಸಿದ ಉಪಗ್ರಹಗಳ ಪ್ರಯೋಜನವು ಕೇವಲ ದೂರವಾಣಿಗಷ್ಟೇ ಸೀಮಿತವಾಗಿಲ್ಲ. ದೂರದರ್ಶನ ಪ್ರಸಾರ, ಶೈಕ್ಷಣಿಕ ಕಾರ್ಯಕ್ರಮ, ಹವಾಮಾನ ಮುನ್ಸೂಚನೆ, ನೈಸರ್ಗಿಕ ಪ್ರಕೋಪಗಳ ಮುನ್ಸೂಚನೆ, ಕೃಷಿ, ಅರಣ್ಯ, ಬೀಳುಭೂಮಿ ನಿರ್ವಹಣೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಉಪಗ್ರಹಗಳು ಸೇವೆ ಸಲ್ಲಿಸುತ್ತಾ ಇದೆ. ಉಪಗ್ರಹ ತಂತ್ರಜ್ಞಾನವಿಲ್ಲದೇ ಇದ್ದರೆ ಮೊಬೈಲ್, ಅಂತರ್ಜಾಲ ಸೇವೆಗಳು ಸಾಧ್ಯವೇ ಆಗ್ತಾ ಇರಲಿಲ್ಲ. ಪ್ರೊಫೆಸರ್ ರಾವ್ ಅವರ ವೈಯಕ್ತಿಕ ಸಾಧನೆ ಕೂಡ ಗಮನಾರ್ಹವಾದದ್ದು. ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಜ್ಞಾನ ನಿಯತಕಾಲಿಕೆಗಳಲ್ಲಿ ವಿಶ್ವಕಿರಣಗಳು, ಗ್ರಹಾಂತರ ಭೂವಿಜ್ಞಾನ, ಖಗೋಳ ವಿಜ್ಞಾನ, ಉಪಗ್ರಹ ಮತ್ತು ರಾಕೆಟ್ ತಂತ್ರಜ್ಞಾನ ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 300ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಹಲವಾರು ಗ್ರಂಥಗಳನ್ನು ರಚನೆಯೂ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದ 3 ಮಾತ್ರ ನಾವು ಹೆಸರಿಸಬಹುದು. 1, ಸಂಪರ್ಕ ಕ್ಷೇತ್ರದ ಭೌತ ವಿಜ್ಞಾನ, ಫಿಸಿಕ್ಸ್ ಆಫ್ ದ ಕಮ್ಯುನಿಕೇಷನ್. 2, ಭೂಗ್ರಹದ ರಕ್ಷಣೆಗಾಗಿ ಬಾಹ್ಯಾಕಾಶ ಮತ್ತು ಅಜೆಂಡಾ 21, ಸ್ಪೇಸ್ ಆ್ಯಂಡ್ ಎಜೆಂಡಾ 21, ಕ್ಯಾರಿಂಗ್ ಫಾರ್ ದ ಪ್ಲಾನೆಟ್ ಅರ್ಥ್. 3, ಸುಸ್ಥಿರ ಅಭಿವೃದ್ಧಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ, ಸ್ಪೇಸ್ ಟೆಕ್ನಾಲಜಿ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಇದು ನಾವು ಹೇಳಬಹುದಾದ 3 ಪ್ರಮುಖ ಗ್ರಂಥಗಳು ಆಂಗ್ಲ ಭಾಷೆಯಲ್ಲಿ ಇರತಕ್ಕಂಥದ್ದು. ಕೆಳಗರೆ, ಪ್ರೊಫೆಸರ್ ರಾವ್ ಅವರಿಗೆ ದೊರೆತಿರ್ತಕ್ಕಂಥ ಗೌರವ ಪ್ರಶಸ್ತಿಗಳು ಹೇರಳವಾಗಿದೆ. 1976 ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಅಮೆರಿಕದ ನಾಸಾ ಮತ್ತು ರಷ್ಯಾದ ಅಕಾಡೆಮಿ ಆಫ್ ಸೈನ್ಸ್ ಗೌರವ ಪದಕಗಳನ್ನು ನೀಡಿವೆ. ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ, ಹರಿಓಂ ವಿಕ್ರಮ ಸಾರಾಭಾಯ್ ಪ್ರಶಸ್ತಿ, ರಷ್ಯಾದ ಯೂರಿ ಗಗಾರಿವ್ ಪದಕ, ಹೀಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಟ್ಟು 50 ಹೆಚ್ಚು ಪ್ರಶಸ್ತಿ ಮತ್ತು ಗೌರವಗಳು ಅವರಿಗೆ ದೊರೆತಿದೆ. ಭಾರತದ ಮತ್ತು ವಿವಿಧ ದೇಶಗಳ ಸುಮಾರು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಸ್ಪೇಸ್ ನ್ಯೂಸ್ ವೀಕ್ಲಿ ಒಂದು ಅಂತಾರಾಷ್ಟ್ರೀಯ ನಿಯತಕಾಲಿಕ. ಈ ಪತ್ರಿಕೆ 2004 ಒಂದು ಸಮೀಕ್ಷೆ ನಡೆಸಿತು. 1989 2004 25 ವರ್ಷಗಳ ಅವಧಿಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ ನಾಗರಿಕ, ವಾಣಿಜ್ಯ ಮತ್ತು ಮಿಲಿಟರಿ ಕ್ಷೇತ್ರಗಳಿಗೆ ಗಮನಾರ್ಹ ಸಾಧನೆಗೈದ ಜಗತ್ತಿನ 10 ಸಾಧಕರ ಪಟ್ಟಿ ತಯಾರಿಸಿತು. ಆ 10 ಜನರಲ್ಲಿ ಪ್ರೊಫೆಸರ್ ರಾವ್ ಕೂಡ ಒಬ್ಬರೆಂಬುದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ಸಂಗತಿ. ಕೇಳುಗರೆ, 2005 ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟ್ಸ್ ಸಂಸ್ಥೆಯು ರಾವ್ ಅವರಿಗೆ ಥಿಯೋಡೋರ್ ವಾನ್ ಕಾರ್ಮನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇಂಥ ಮಹಾನ್ ಚೇತನ. ಇಂತಹ ಮಹಾನ್ ವ್ಯಕ್ತಿತ್ವ ಪ್ರೊಫೆಸರ್ ರಾವ್. ಜುಲೈ 24, 2017 ನಿಧನರಾದರು. ಕೇಳುಗರೆ, ಈವರೆಗೆ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಯು ಆರ್ ರಾವ್ ಇವರನ್ನ ನೀವೆಲ್ಲ ಆಲಿಸಿದ್ರಿ. ಪ್ರೊಫೆಸರ್ ಯು ಆರ್ ರಾವ್ ಇವರ ಕುರಿತು ಆಲಿಸಿದ್ರಿ. ಇಂದಿಗೆ ನೆನಪಿನಂಗಳದ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.